ओम शांति। ಈ ಮೊದಲು ನಾವೆಲ್ಲ ಜಗ ಒಂದೇ ಜಗದೀಶ್ವರ ಒಬ್ಬನೇ ಎನ್ನುವ ಸತ್ಯ ಪರಿಚಯವನ್ನು ಪಡೆದುಕೊಂಡಿದ್ದೇವೆ. ದೇವನೊಬ್ಬನಿದ್ದಾನೆ ಎನ್ನುವ ನಂಬಿಕೆ ಆಸ್ತಿಕರಾದ ಎಲ್ಲ ಮಾನವರಲ್ಲಿಯೂ ಇದೆ, ಇರುತ್ತದೆ. ಆದರೆ ಆ ದೇವನಾರು ಎನ್ನುವುದು ತಿಳಿಯುವುದೇ ಅತಿ ಅಗತ್ಯವಾದ ಸಂಗತಿಯಾಗಿದೆ. ನಾವು ನೀವೆಲ್ಲ ಆ ದೇವನ ಪರಿಚಯವನ್ನು ಪಡೆದ ಭಾಗ್ಯಶಾಲಿಗಳಾಗಿದ್ದೇವೆ. ಭಗವಂತ ಪರಮಾತ್ಮ ಜಗತ್ತಿಗೆಲ್ಲ ಒಬ್ಬನೇ ಆಗಿದ್ದಾನೆ. ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೇ ಮರುಳೆ ಎನ್ನುವ ತತ್ವದಂತೆ ಜಗತ್ತಿಗೆಲ್ಲ ತಂದೆ ಸರ್ವಶಕ್ತನಾದ ಭಗವಂತ ಪರಮಾತ್ಮ ಶಿವ ಕಲ್ಯಾಣಕಾರಿ ಮಂಗಳಕಾರಿ ಶುಭಕಾರಿಯಾದ ಜಗನ್ನಿಯಾಮಕನಾದ ಜಗದ್ರಕ್ಷಕನಾದ ತಂದೆ ಒಬ್ಬನೇ ಇದ್ದಾನೆ ಎಂದು ಸ್ಪಷ್ಟಪಡಿಸಿಕೊಂಡಿದ್ದೇವೆ. ಶಿವ ಎನ್ನುವ ಈ ಶಬ್ದ ಕೇಳಿದ ತಕ್ಷಣ ನಮ್ಮ ಮುಂದೆ ಮೂಡುವ ಚಿತ್ರ, ಅದರಿಂದುಂಟಾಗುವ ಗೊಂದಲ, ಅದನ್ನು ಪರಿಹರಿಸಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ. ಆತ್ಮೀಯರೇ, ಪರಮಾತ್ಮ ಶಿವ, ಅವನು ಅಶಿವನಲ್ಲ. ಎಂದರೆ ಅವನು ಅಕಲ್ಯಾಣಕಾರಿಯಲ್ಲ, ಅಶುಭಕಾರಿಯಲ್ಲ, ಅಮಂಗಳಕಾರಿಯಲ್ಲ. ಪರಮಾತ್ಮ ಎನ್ನುವ ಶಬ್ದ, ಇದು ಪರಮ ಮತ್ತು ಆತ್ಮ ಈ ಎರಡು ಶಬ್ದಗಳ ಸಂಯೋಜನೆಯಿಂದಾಗಿದೆ. ಪಾಪ ಮಾಡಿದವನು ಪಾಪಾತ್ಮ, ಪುಣ್ಯ ಮಾಡಿದವನು ಪುಣ್ಯಾತ್ಮ, ದೈವಿ ಕಾರ್ಯ ಮಾಡಿದವನು ದೇವಾತ್ಮ, ಮಹಾನ್ ಕಾರ್ಯ ಮಾಡಿದವನು ಮಹಾತ್ಮ. ಪಾಪಾತ್ಮರು ಅನೇಕರು, ಪುಣ್ಯಾತ್ಮರು ಅನೇಕರು, ಮಹಾತ್ಮರು ಅನೇಕರು, ದೇವಾತ್ಮರು ಅನೇಕರು, ಆದರೆ ಪರಮಾತ್ಮ ಒಬ್ಬನೇ. ದೇಹವಿರುವವನು ದೇವರಲ್ಲ. ದೇಹವಿರುವ ಪ್ರತಿಯೊಬ್ಬ ವ್ಯಕ್ತಿಯು ಸತ್ವ ರಜ ತಮಸ್ಸು ಈ ಮೂರು ಗುಣಗಳನ್ನು ದಾಟಿ ಬರಲೇಬೇಕು. ಆದರೆ ಭಗವಂತ ಇವೆಲ್ಲರುಗಳಿಂದ ಅತೀತನಾದವನು, ತ್ರಿಗುಣಾತೀತನೆಂದು ಅವನನ್ನ ಶಾಸ್ತ್ರಗಳು ವರ್ಣಿಸಿವೆ. ಹೀಗಿರುವಾಗ ತನ್ನದೇ ಆದ ದೇಹವೇ ಇಲ್ಲದಿರುವವನು, ದೇಹಭಾವದಿಂದ ಮುಕ್ತನಾದವನು ಮಾತ್ರ ನಮ್ಮನ್ನು ದೇಹದ ಬಂಧನಗಳಿಂದ ಬಿಡಿಸಬಲ್ಲ. ಅವನೇ ಶಿವ. ಈ ಶಿವ ಎನ್ನುವ ಶಬ್ದವನ್ನು ಕೇಳಿದಾಗ ನಮ್ಮ ಕಣ್ಣೆದುರಿಗೆ ಈ ಜಟಾಜೂಟಧಾರಿಯಾದ ದಂಡಕಮಂಡಲವನ್ನು ಹಿಡಿದಿರುವ ಚರ್ಮಾಂಬರಧಾರಿಯಾದ ಸ್ಮಶಾನವಾಸಿಯ ಚಿತ್ರ ಕಣ್ಣೆದುರಿಗೆ ಬರುತ್ತದೆ. ಆದರೆ ಗಮನಿಸಬೇಕಾದ ಅಂಶವೆಂದರೆ ಯಾವುದೇ ಶಿವಾಲಯಗಳಲ್ಲಿ ನಮ್ಮ ಕಣ್ಣೆದುರಿಗೆ ಬರುವ ಈ ತಪಸ್ವಿಯ ಚಿತ್ರವಾಗಲಿ ಮೂರ್ತಿ ಇರುವುದಿಲ್ಲ. ಪ್ರತಿಯೊಂದು ಶಿವಾಲಯದಲ್ಲಿ ಶಿವಲಿಂಗವನ್ನೇ ನಾವು ಗಮನಿಸುತ್ತೇವೆ, ಕಾಣುತ್ತೇವೆ. ಅದು ದ್ವಾದಶ ಜ್ಯೋತಿರ್ಲಿಂಗವಾಗಿರಲಿ ಅಥವಾ ಇನ್ನ ಯಾವುದೇ ಸ್ಥಾವರ ಲಿಂಗವಾಗಿರಲಿ ಅಥವಾ ವೀರಶೈವರು ಕೈಯಲ್ಲಿ ಹಿಡಿಯುವ ಅಂಗೈಯಲ್ಲಿರುವ ಇಷ್ಟಲಿಂಗವಾಗಲಿ. ಆದ್ದರಿಂದ ನಾವೀ ದಿನ ಅವ್ಯಕ್ತನು, ಅಭೋಕ್ತನು, ಅಹಿಂಸಕನು, ಅಯೋನಿಜನು, ಸ್ವಯಂಭುವು, ಸರ್ವಶಕ್ತನು, ಸರ್ವಜ್ಞನು, ಸರ್ವಮಾನ್ಯನೂ ಆದ ಪರಮಾತ್ಮ ಶಿವ ಹಾಗೂ ದೇವತಾ ಶಂಕರನಿಗಿರುವ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಪರಮಾತ್ಮನ ಮಹಿಮೆಗಳನ್ನು ಹೇಳುವಾಗ ಅಶರೀರಿ, ಅಕಾಯ ಎಂದು ವರ್ಣಿಸುತ್ತೇವೆ. ಸ್ಥೂಲ ಅಥವಾ ಸೂಕ್ಷ್ಮ, ಯಾವ ದೇಹವೂ ಇಲ್ಲದವನು ಭಗವಂತ. ವಿಶ್ವಮಾನ್ಯವಾದ 10 ಗುಣಗಳನ್ನು ಯೂನಿವರ್ಸಲ್ ಸ್ಟೇಟ್ಮೆಂಟ್ ಅಬೌಟ್ ಗಾಡ್ ಅಂತ ಹೇಳುವಾಗ ಈ 10 ಗುಣಗಳಲ್ಲಿ ಈ ಎರಡು ಗುಣಗಳು ಸೇರಿಸಲ್ಪಡುತ್ತವೆ. ಆದರೆ ಶಂಕರನಿಗೆ ಸದಾಕಾಲ ತಪಸ್ವಿ ರೂಪದಲ್ಲಿ ದೇಹಧಾರಿಯನ್ನಾಗಿಯೇ ಚಿತ್ರಿಸುವುದನ್ನು ನಾವು ಕಾಣ್ತೇವೆ. ಇನ್ನು ಪರಮಾತ್ಮನನ್ನು ಅಹಿಂಸಕನೆಂದು ತಿಳಿದುಕೊಂಡಿದ್ದೇವೆ. ಸ್ಥೂಲ ಅಥವಾ ಸೂಕ್ಷ್ಮ ಯಾವುದೇ ರೀತಿಯ ಹಿಂಸೆ ಮಾಡಲಾರದವನು ಅಹಿಂಸಕ. ಪರಮಾತ್ಮನನ್ನು ಅಭೋಕ್ತನೆಂದು ನಾವು ಕೇಳಿದ್ದೇವೆ. ಅಂದರೆ ಜಗತ್ತಿನ ಯಾವುದೇ ಅನುಭವಗಳನ್ನು, ಒಬ್ಬ ಶ್ರೀ ಸಾಮಾನ್ಯ ವ್ಯಕ್ತಿ ಮಾಡುವ ಯಾವುದೇ ಅನುಭವವನ್ನು, ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನ ಎಲ್ಲ ಅನುಭವಗಳಿಂದ ಭೋಗಗಳಿಂದ ಅವನು ನಿರ್ಲಿಪ್ತ, ಭುಕ್ತನಲ್ಲ ಅವನು, ಅಭೋಕ್ತ. ಅವನಿಗೆ ದೇಹವೇ ಇಲ್ಲ ಎಂದ ಮೇಲೆ ಹೆಂಡತಿ ಮಕ್ಕಳ ಸಂಸಾರವೂ ಅವನಿಗಿಲ್ಲ. ಒಂದು ಪುಟ್ಟ ಕತೆ ನೆನಪಾಗ್ತದೆ. ಪುರಾಣಗಳಲ್ಲಿ ಹಾಸ್ಯಪ್ರಸಂಗ ಎನ್ನುವ ಪುಸ್ತಕದಲ್ಲೊಂದೆಡೆ ಶಂಕರ ವಿಷ ಯಾಕೆ ಕುಡಿದ, ಹಾಲಹಲವನ್ನ ಕುಡಿದು ವಿಷಕಂಠನ ಯಾಕಾದ ಎನ್ನುವುದರ ಬಗ್ಗೆ ಬಹಳ ತಮಾಷೆಯಾದ ಒಂದು ಅಂಶವಿದೆ. ತಾವೆಲ್ಲ ಕೇಳಿರಬಹುದು, ಶಂಕರನಿಗೆ ಇಬ್ಬರು ಹೆಂಡಂದಿರು, ಒಬ್ಬಳು ತೊಡೆಯ ಮೇಲೆ, ಒಬ್ಬಳು ತಲೆಯ ಮೇಲೆ. ಪ್ರತಿದಿನ ಇವರಿಬ್ಬರ ಮಧ್ಯದ ಮನಸ್ತಾಪಗಳನ್ನು ಬಗೆಹರಿಸಿ ಶಂಕರನಿಗೆ ಬೇಸರವಾಯಿತಂತೆ. ಎರಡನೆಯದು, ಶಂಕರನ ವಾಹನ ನಂದಿ, ಪಾರ್ವತಿಯ ವಾಹನ ಹುಲಿ. ಈ ಹುಲಿ ಮತ್ತು ನಂದಿಯಲ್ಲಿ ಪರಸ್ಪರ ಕಾದಾಟ, ನಂದಿಯನ್ನು ತಿನ್ನುವ ಸಲುವಾಗಿ ಹುಲಿಯ ಪ್ರಯತ್ನ, ಇದನ್ನು ಬಿಡಿಸಿ ಬಿಡಿಸಿ ಶಂಕರನಿಗೆ ತಲೆನೋವು. ಎರಡನೆಯದಾದ ಮೇಲೆ ಮೂರನೆಯದು, ಶಂಕರನ ಒಬ್ಬ ಮಗ ಷಣ್ಮುಖ, ಇನ್ನೊಬ್ಬ ಮಗ ಗಣೇಶ. ಗಣೇಶನ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು. ಶಿವನ ಕುತ್ತಿಗೆಯಲ್ಲಿ ಹಾವು, ಇಲಿಯನ್ನ ತಿನ್ನುವ ಆಸೆ, ಹಾವನ್ನ ನುಂಗುವ ಆಸೆ ನವಿಲಿಗೆ. ಈ ರೀತಿಯಾಗಿ ಪರಸ್ಪರರ ಕಾದಾಟವನ್ನ ಬಿಡಿಸಿ ಸಾಕಾಯಿತು ಶಂಕರನಿಗೆ. ತಲೆಯ ಮೇಲೆ ಚಂದ್ರ, ಮತ್ತೆ ಪಕ್ಕದಲ್ಲಿ ಗಂಗೆ. ಇಬ್ಬರಿಗೂ ಪರಸ್ಪರ ಸ್ಥಳಾಭಾವದ ಕಾರಣ ಅತಿಕ್ರಮಣದ ಸಮಸ್ಯೆಯಾಗಿ ಇಬ್ಬರಲ್ಲಿಯೂ ಪ್ರತಿದಿನ ಸಮಸ್ಯೆ, ಗೊಂದಲ. ಅದನ್ನು ಬಗೆಹರಿಸಿ ಸಾಕಾಯಿತು ಶಂಕರನಿಗೆ. ಅದಕ್ಕಾಗಿ ಅವನು ವಿಷ ಕುಡಿದ. ವಿಷ ಕುಡಿದಾದರೆ ತನಗೆ ಸಮಸ್ಯೆಯಾಗ್ತದೆ ಅಂತ ಮಧ್ಯದಲ್ಲಿಯೇ ಪಾರ್ವತಿ ಕತ್ತುವತ್ತಿದ್ಲು. ಪರಿಣಾಮ ಶಂಕರನ ವಿಷ ಕತ್ತಿನಲ್ಲಿಯೇ ನಿಂತೋಯ್ತು ಎಂದು ಒಂದೆಡೆ ಉಲ್ಲೇಖಿಸಲ್ಪಟ್ಟಿದೆ. ಆತ್ಮೀಯರೇ, ಇದೊಂದು ಹಾಸ್ಯಯುಕ್ತವಾದ ಕಥೆ. ಹೇಳುವ ಉದ್ದೇಶವಿಷ್ಟೇ, ಶಂಕರನು ಪುರಾಣಗಳಲ್ಲಿ ಚಿತ್ರಿಸಿರುವಂತೆ ಒಬ್ಬ ಸಂಸಾರಿ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಆತ್ಮೀಯರೇ, ಪರಮಾತ್ಮನಾದ ಶಿವ ಸಂಸಾರಿಯಲ್ಲ. ಹಾ, ಸಂಸಾರಿಯಲ್ಲ ಎಂದರೆ ಭೌತಿಕವಾದ ತನ್ನದೇ ಆದ ಸಂಸಾರ ಅವನಿಗಿಲ್ಲ. ಜಗತ್ತೇ ಅವನ ಸಂಸಾರ, ನಾವೇ ಅವನ ಮಕ್ಕಳು. ಜಗದೊಡೆಯನಾದ ಭಗವಂತ ನಮ್ಮೆಲ್ಲರ ಪ್ರೀತಿಯ ತಂದೆಯಾಗಿದ್ದಾನೆ. ಆದ್ದರಿಂದ ವಚನಕಾರರೊಂದೆಡೆ ಬಹಳ ಸ್ಪಷ್ಟವಾಗಿ ಶಿವಶಂಕರದ ವ್ಯತ್ಯಾಸವನ್ನು ತಿಳಿಸ್ತಾ, ಅಸುರ ಮಾಲೆಗಳಿಲ್ಲ, ತ್ರಿಶೂಲ ಡಮರುಗವಿಲ್ಲ, ಋಷಿಯ ಮಗಳೊಡನಿದ್ದಾತನಲ್ಲ, ಭಸ್ಮಭೂಷಣನಲ್ಲ, ವೃಷಭ ವಾಹನನಲ್ಲ, ಎಸಗುವ ಸಂಸಾರದ ಕುರುಹಿಲ್ಲದಾತಂಗೆ ಎಂದು ಕೇಳಿದ್ದಾರೆ. ಎಂದರೆ ಯಾವುದೇ ಸಂಸಾರವಂದಿಗನ ಗುರುತಿಲ್ಲದ, ಇಡೀ ಜಗತ್ತನ್ನೇ ತನ್ನ ಸಂಸಾರವನ್ನಾಗಿ ಹೊಂದಿರುವ ಭಗವಂತ ಅಭೋಕ್ತನಾಗಿದ್ದಾನೆ, ಪರಮಾತ್ಮ ಶಿವನಾಗಿದ್ದಾನೆ ಎನ್ನುವುದು ಸ್ಪಷ್ಟವಾದ ಸಂಗತಿ. ಇನ್ನು ಭಗವಂತನ ಜ್ಯೋತಿಸ್ವರೂಪ, ಜ್ಯೋತಿಸ್ವರೂಪದ ಸಂಕೇತವಾದ ಜ್ಯೋತಿರ್ಲಿಂಗ ಸ್ವರೂಪ ವಿಶ್ವಮಾನ್ಯವಾದರೆ, ಸರ್ವಮಾನ್ಯವಾದರೆ, ಭೌತಿಕವಾದ ಸ್ವರೂಪ ಸರ್ವಮಾನ್ಯವಾಗಲಿ ವಿಶ್ವಮಾನ್ಯವಾಗಲಿ ಆಗುವುದು ಸಾಧ್ಯವಿಲ್ಲ. ಜೊತೆಗೆ ಪ್ರತಿದಿನ ನಾವೆಲ್ಲರೂ ಸಹ ಮಂತ್ರೋಚ್ಚರಣೆ ಮಾಡುವುದನ್ನು ಗಮನಿಸಿದರೆ, ಬ್ರಹ್ಮದೇವತಾಯ ನಮಃ, ವಿಷ್ಣು ದೇವತಾಯ ನಮಃ ಎಂದು ಹೇಳುವ ನಾವು ಶಿವದೇವತಾಯ ನಮಃ ಎಂದು ಎಲ್ಲಿಯೂ ಹೇಳುವುದಿಲ್ಲ. ಶಿವಾಯ ನಮಃ, ಶಿವ ಪರಬ್ರಹ್ಮಣೇ ನಮಃ ಎಂದು ಹೇಳುತ್ತೇವೆ. ಏಕೆಂದರೆ ಶಿವ ದೇವತೆಯಲ್ಲ, ಅವನು ಪರಮಾತ್ಮ. ಶಂಕರ ದೇವತೆಯಾಗಿದ್ದಾನೆ, ದೇಹಧಾರಿಯಾಗಿದ್ದಾನೆ. ಇನ್ನು ವರ್ಷಕ್ಕೊಮ್ಮೆ ನಾವೆಲ್ಲರೂ ಶಿವರಾತ್ರಿಯನ್ನು ಆಚರಿಸುತ್ತೇವೆ. ಶಿವರಾತ್ರಿ ಎಂದು ಹೇಳುವ ನಾವು ಶಿವನೇ ಶಂಕರ, ಶಂಕರನೇ ಶಿವನಾಗಿದ್ದರೆ ಶಂಕರರಾತ್ರಿ ಎಂದು ಹೇಳಬಹುದಿತ್ತಲ್ಲವೇ? ಎಂದೂ ಶಂಕರರಾತ್ರಿ ಎಂದು ಹೇಳುವುದಿಲ್ಲ. ಇಲ್ಲಿ ಗಮನಿಸಬೇಕಾದ ಅಂಶ, ಶಿವನೇ ಶಂಕರನಾಗಿದ್ದರೆ, ರಾತ್ರಿಯಲ್ಲಿ ಬಂದವನು ಶಿವಶಂಕರನಾಗಿದ್ದರೆ ಶಂಕರರಾತ್ರಿ ಎಂದೂ ಹೇಳಬಹುದಿತ್ತು. ಶಂಕರನನ್ನು ಯಾವಾಗಲೂ ತಪಸ್ವಿಯನ್ನಾಗಿ, ಯೋಗಿಯನ್ನಾಗಿ ತೋರಿಸುತ್ತೇವೆ. ಎದುರಿಗೊಂದು ಶಿವಲಿಂಗ, ಇವನು ತಪಸ್ಸು ಮಾಡುತ್ತಿದ್ದಾನೆ, ಅವನೇ ಪರಮಾತ್ಮನಾಗಿದ್ದರೆ, ಅವನೇ ಈ ಜಗತ್ತಿನ ಸರ್ವೋಚ್ಚ ಶಕ್ತಿಯಾಗಿದ್ದರೆ ಮತ್ತೆ ಯಾರನ್ನ ಕುರಿತು ಅವನು ತಪಸ್ಸು ಮಾಡ್ತಾನೆ? ತಪಸ್ಸು ಮಾಡುವುದಕ್ಕೆ ಅವನ ಬಳಿ ಬೇರೆ ಯಾವ ಅರ್ಜಿಗಳಿದೆ? ಯಾವ ಉದ್ದೇಶಕ್ಕಾಗಿ ತಪಸ್ಸು ಮಾಡಬೇಕಾಗಿದೆ? ಎಲ್ಲರ ತಪಸ್ಸಿಗೆ ಫಲ ಕೊಡುವ ಯೋಗೇಶ್ವರನೇ, ಮತ್ತೆ ಯಾರನ್ನ ಯೋಗ ಮಾಡಬೇಕು? ಆದ್ದರಿಂದ ಯೋಗೇಶ್ವರ ಭಗವಂತ ಎಲ್ಲ ಯೋಗಿಗಳಿಗೆ ಫಲ ಕೊಡುವವ ಈಶ್ವರ ಪರಮಾತ್ಮ ಶಿವನಾಗಿದ್ದಾನೆ. ಇನ್ನು ಅವನಿಗೂ ಸಿಟ್ಟು ಬಂತು. ಅದಕ್ಕಾಗಿ ಅವನು ಪಾರ್ವತಿ ಮಣ್ಣಿನಿಂದ ಮಾಡಿದ ಕಾವಲುಗಾರನಾಗಿ ನಿಲ್ಲಿಸಿದ ಒಬ್ಬ ಬ್ರಾಹ್ಮಣ ವಟುವಿನ ಕತ್ತನ್ನ ಕತ್ತರಿಸಿದ. ನಂತರ ಅವನೇ ಗಣೇಶನಾದ ಎನ್ನುವ ಪೌರಾಣಿಕ ಕಥೆ ನಮಗೆಲ್ಲ ಗೊತ್ತಿದೆ. ಭಗವಂತನಿಗೆ ಸಿಟ್ಟು ಬಂದರೆ ನಾವು ಸಿಟ್ಟು ಮಾಡಬಾರದು, ಸಿಟ್ಟು ಕೆಟ್ಟದ್ದು, ಕ್ರೋಧದಿಂದ ಸರ್ವನಾಶವಾಗುತ್ತದೆ ಅಂತ ಅವನು ಯಾಕೆ ಹೇಳ್ದ? ನಿಮಗೆಲ್ಲ ಗೊತ್ತಿದೆ, ಗಾಂಧೀಜಿ ಒಬ್ಬ ಮಹಾತ್ಮ. ಒಂದು ಮಗುವಿಗೆ ಬೆಲ್ಲ ಬಿಡುವುದನ್ನು ಉಪದೇಶಿಸಬೇಕಾದರೆ 8 ದಿನಗಳಷ್ಟು ಸಮಯವನ್ನು ತೆಗೆದುಕೊಂಡು ಆ ನಂತರ ಆ ಮಗುವಿಗೆ ಉಪದೇಶಿಸಿದರೂ ಮಗು ಬೆಲ್ಲ ತಿಂದ್ರೆ ಹಲ್ಲ ಹಾಳಾಗ್ತದೆ, ಅದಕ್ಕಾಗಿ ಬೆಲ್ಲ ಬಿಡು ಅಂತ. ಒಬ್ಬ ಮನುಷ್ಯ ಒಂದು ಮೌಲ್ಯವನ್ನು ಇನ್ನೊಬ್ಬನಿಗೆ ಹೇಳಬೇಕಾದ್ರೆ ಆ ಮೌಲ್ಯದ ಪರಿಣಾಮ ಆ ವ್ಯಕ್ತಿಯ ಮೇಲೆ ಆಗಬೇಕು ಅಂತಿದ್ರೆ ಖಂಡಿತವಾಗಿಯೂ ಮುಂಚೆ ಅದನ್ನು ಹೇಳುವವನಲ್ಲಿ ನೈತಿಕವಾದಂತಹ ಶಕ್ತಿ ಇರಬೇಕಾಗ್ತದೆ. ಆದ್ಮೇಲೆ ಸರ್ವಗುಣಗಳ ಸಾಗರನಾದ ಭಗವಂತ, ನಮ್ಮನ್ನ ಗುಣಮೂರ್ತಿಯನ್ನಾಗಿ ಮಾಡುವ ಶಕ್ತಿಯನ್ನು ಹೊಂದಿರುವ ಭಗವಂತ, ಅವನು ಖಂಡಿತವಾಗಿಯೂ ಸಹ ಹಿಂಸಕನಾಗಿ, ಕ್ರೋಧಿತನಾಗಿ ಇಲ್ಲ, ಇರುವುದು ಸಾಧ್ಯವಿಲ್ಲ. ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸ್ಪಷ್ಟವಾಗುವ ಒಂದು ಸತ್ಯವೇನೆಂದರೆ, ಪರಂಜ್ಯೋತಿ ಸ್ವರೂಪನಾದ, ಪರಮೇಶ್ವರನಾದ, ಸರ್ವಶಕ್ತನಾದ, ಜಗನ್ಯಾಮಕನಾದ ಭಗವಂತ, ಪರಂಜ್ಯೋತಿ ಸ್ವರೂಪ ಪರಮೇಶ್ವರ ಶಿವನಾಗಿದ್ದಾನೆ ವಿನಃ ದೇಹಧಾರಿ ಶಂಕರನಲ್ಲ. ಶಂಕರ ತ್ರಿಮೂರ್ತಿ ದೇವತೆಗಳಲ್ಲೊಬ್ಬ. ಶಿವ ತ್ರಿಮೂರ್ತಿಗಳ ರಚಯಿತ, ಶಂಕರ ಯೋಗಿ, ಶಿವ ಯೋಗೇಶ್ವರ. ಶಂಕರ ಸೂಕ್ಷ್ಮ ಶರೀರಧಾರಿ, ಶಿವ ಆ ಶರೀರಿ. ಶಂಕರ ಸೂಕ್ಷ್ಮ ವತನ ನಿವಾಸಿಯಾದರೆ ಪರಮಾತ್ಮ ಶಿವ ಪರಮಧಾಮ ನಿವಾಸಿ. ಆದ್ದರಿಂದ ನಾವು ರಾಜಯೋಗವನ್ನು ಅಭ್ಯಾಸ ಮಾಡಲು ಪರಮಾತ್ಮ ಶಿವ ಒಬ್ಬನೇ, ಜ್ಯೋತಿಸ್ವರೂಪನಾದ ಭಗವಂತ ಒಬ್ಬನೇ, ದೇವರೊಬ್ಬನೇ ಅನ್ನುವ ಸತ್ಯ ಮನವರಿಕೆಯಾಗಬೇಕಾದರೆ ಯಾವ ದೇಹಧಾರಿಯೂ ದೇವರಲ್ಲ ಎನ್ನುವುದು ಸ್ಪಷ್ಟವಾಗುವುದು ಅತಿ ಅವಶ್ಯಕ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪನಾದ ಭಗವಂತ ಶಿವನೊಬ್ಬನೇ ಎನ್ನುವ ಸತ್ಯವನ್ನು ಮನಗಾಣುವುದು ಅತಿ ಅವಶ್ಯಕವಾಗಿದೆ. ಇನ್ನು ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದ ರಾತ್ರಿಯನ್ನೇ ಭಕ್ತಿ ಮಾರ್ಗದಲ್ಲಿ ನಾವೆಲ್ಲ ಶಿವರಾತ್ರಿ ಎಂದು ಆಚರಿಸುತ್ತಾ ಬಂದಿದ್ದೇವೆ. ಶಿವರಾತ್ರಿ ಎಂದರೆ ರಾತ್ರಿ ಶಿವನಿಗಲ್ಲ, ರಾತ್ರಿಯಾದಾಗ ಶಿವ ಬಂದ. ಯಾವ ರಾತ್ರಿ? 24 ತಾಸುಗಳಲ್ಲೊಮ್ಮೆ ಬರುವ ರಾತ್ರಿಯೇ? ಖಂಡಿತ ಅಲ್ಲ. ಅಜ್ಞಾನದ ರಾತ್ರಿ, ಅಧರ್ಮದ ರಾತ್ರಿ, ಅನ್ಯಾಯದ ರಾತ್ರಿ, ದುರ್ಗುಣಗಳ ರಾತ್ರಿ, ದುಶ್ಚಟಗಳ ರಾತ್ರಿ, ಒಟ್ಟಾರೆ ಮನುಷ್ಯ ತನ್ನನ್ನು ತಾನು ಮರೆತ, ಇರುವನ್ನೇ ಮರೆತು ಮರವನ್ನೇ ಇರುವು ಎಂದು ತಿಳಿದಿರುವ ಈ ಗೊಂದಲಮಯ ರಾತ್ರಿಯಲ್ಲಿ ರಾತ್ರಿಯನ್ನು ನಿವಾರಿಸಿ ಹಗಲನ್ನಾಗಿ ಮಾಡುವುದಕ್ಕಾಗಿ ಭಗವಂತ ಶಿವ ಈ ಜಗತ್ತಿಗೆ ಅವತರಿಸಿದ ಪುಣ್ಯ ಮುಹೂರ್ತ ಅದು. ಆದ್ದರಿಂದ ಶಿವರಾತ್ರಿ ಪರಮಾತ್ಮ ಶಿವನ ಅವತರಣೆಯ ಸಂಕೇತವಾಗಿದೆ. ಅದಕ್ಕಾಗಿಯೇ ಹೇಳಿದ್ದಾರೆ, ಜಗವೆಲ್ಲ ಮಲಗಿರಲು ಇವನೊಬ್ಬ ಎದ್ದ ಎಂದು. ಇಡೀ ಜಗತ್ತೆಲ್ಲ ದೇಹಾಭಿಮಾನದಲ್ಲಿ ಮಲಗಿದ್ದಾಗ ಈ ಜಗತ್ತನ್ನು ಎದ್ದೇಳಿಸುವ ಸಲುವಾಗಿ ಜಗತ್ತಿಗೆ ಸದಾ ಜಾಗೃತನಾಗಿರುವ ಯೋಗೇಶ್ವರನಾದ ಭಗವಂತ ಅವತರಿಸಿದ. ಪರಮಾತ್ಮ ಶಿವ ಈ ಜಗತ್ತಿಗೆ ಅವತರಿಸಿದಾಗ ಅವನನ್ನು ನಾವು ಅರ್ಥ ಮಾಡಿಕೊಳ್ಳಲು ಉಪವಾಸ ಜಾಗರಣೆ ಮಾಡುವುದು ಅತಿ ಅವಶ್ಯಕ. ಆದ್ದರಿಂದಲೇ ಭಕ್ತಿ ಮಾರ್ಗದಲ್ಲಿ ಶಿವರಾತ್ರಿಯಂದು ಉಪವಾಸ ಜಾಗರಣೆಯ ವ್ರತಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಯಾವ ರೀತಿಯ ಉಪವಾಸವನ್ನು ಮಾಡಬೇಕು? ನಾವು ಮಾಡುವ ಉಪವಾಸ ಸತ್ಯ ಉಪವಾಸವಾಗಿರಬೇಕು, ನಿತ್ಯ ಉಪವಾಸವಾಗಿರಬೇಕು. ಆಗ ಮಾತ್ರ ಶಿವನನ್ನು ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಾಗುತ್ತದೆ. ಆತ್ಮೀಯರೇ, ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯವಾದರೂ ಸೂರ್ಯನನ್ನು ನಾವು ನೋಡಬೇಕಾದ್ರೆ ಕಣ್ಣು ತೆರೆಯಬೇಕಾದ ಅವಶ್ಯಕತೆ ಇದೆ. ಗಮನಿಸಿ, ಸೂರ್ಯ 6 ಗಂಟೆಗೆ ಮೂಡಿದ್ದರೂ ನಾನು 10 ಗಂಟೆಗೆದ್ದರೆ ಸೂರ್ಯ ನನಗೆ 10 ಗಂಟೆಗೆ ಕಾಣ್ತಾನೆ. ಅದು ಸೂರ್ಯನ ತಪ್ಪಲ್ಲ, ತಡವಾಗಿ ಕಣ್ಬಿಟ್ಟ ನನ್ನ ತಪ್ಪು. ಹಾಗೆ ಭಗವಂತ ಶಿವ ಈ ಜಗತ್ತಿಗೆ ಅವತರಿಸಿದ್ದಾನೆ. ಆದರೆ ಆ ಅವತರಣೆ ಅರ್ಥವಾಗಬೇಕಾದ್ರೆ ನಾವು ಕಣ್ಬಿಡುವುದು ಅತಿ ಅವಶ್ಯಕ. ನಾವು ನಮ್ಮ ಮೂರನೆಯ ಕಣ್ಣು, ಜ್ಞಾನದ ಕಣ್ಣನ್ನು ಬಿಟ್ಟಾಗ ಮಾತ್ರ ಪರಮಾತ್ಮ ಈ ಜಗತ್ತಿಗೆ ಅವತರಿಸಿರುವ ಸತ್ಯ ನಮಗೆ ಅರ್ಥವಾಗ್ತದೆ. ಅದೇ ಉಪವಾಸದ ಅರ್ಥ. ಉಪವಾಸ ಅಂದರೆ ಉಪ ಮತ್ತು ವಾಸ ಎನ್ನುವ ಎರಡು ಶಬ್ದಗಳಿಂದಾಗಿದೆ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರುವುದು. ಇನ್ನು ಜಾಗರಣೆ ಎಂದರೆ ಒಂದು ದಿನ ನಿದ್ದೆಗೆಟ್ಟ ತಕ್ಷಣ ಶಿವನನ್ನು ನೋಡುವುದು ಖಂಡಿತ ಸಾಧ್ಯವಿಲ್ಲ. ಹಾಗೇನಾದರೂ ಸಾಧ್ಯವಾಗುತ್ತಿದ್ದರೆ ಪ್ರತಿದಿನ ರಾತ್ರಿ ಡ್ಯೂಟಿ ಮಾಡುವ ಎಲ್ಲರಿಗೂ ಪರಮಾತ್ಮ ಮೊದಲು ಸಿಗ್ತಾ ಇದ್ದ. ಆತ್ಮೀಯರೇ, ಜಾಗರಣೆ ಎಂದರೆ ಜಾಗೃತನಾಗಿರುವುದು. ದುರ್ಗುಣಗಳಿಂದ, ದುಶ್ಚಟಗಳಿಂದ, ದೇಹಾಭಿಮಾನದಿಂದ, ದೇಹಭಾವದಿಂದ ನಾವು ಜಾಗೃತರಾಗಿರುವುದೇ ಜಾಗರಣೆ. ಈ ರೀತಿಯ ಉಪವಾಸ ಜಾಗರಣೆಯನ್ನು ನಾವು ಮಾಡಿದಾಗ ಮಾತ್ರ ಈ ಜಗತ್ತಿಗೆ ಅವತರಿಸಿರುವ ಸತ್ಯಂ ಶಿವಂ ಸುಂದರಂ ಆದ ಭಗವಂತನನ್ನ ಅರ್ಥ ಮಾಡಿಕೊಳ್ಳುವುದು ಸಾಧ್ಯ, ಅವನನ್ನ ಮಿಲನ ಮಾಡುವುದು ಸಾಧ್ಯವಾಗ್ತದೆ. ಸದಾ ಸುಂದರನಾದ ಪರಮಾತ್ಮ ಶಿವನನ್ನ ಆರಾಧಿಸುವಾಗ ನಾವೆಲ್ಲರೂ ಸಹ ಬಹುಮುಖ್ಯವಾಗಿ ಶಿವನಿಗೆ 3 ಅಂಕೆ ಅವನಿಗೆ ಪ್ರಿಯ ಎಂದು ನಂಬಿದ್ದೇವೆ. ಅದಕ್ಕೆ ಅವನನ್ನ ತ್ರಿಪುಂಡಧಾರಿಯನ್ನಾಗಿ, ತ್ರಿಶೂಲಧಾರಿಯನ್ನಾಗಿ ತೋರಿಸುತ್ತೇವೆ. ತ್ರಿದಳ ಬಿಲ್ವಪತ್ರೆಯನ್ನು ಅವನಿಗೆ ಅರ್ಪಿಸುತ್ತೇವೆ. ಪರಮಾತ್ಮ ಶಿವ 3 ಲೋಕಗಳ ಜ್ಞಾನವನ್ನು ಬಲ್ಲವನು, ನಮಗೆ ತಿಳಿಸುತ್ತಿದ್ದಾನೆ. ಅದಕ್ಕೋಸ್ಕರನೇ ತ್ರಿಲೋಕೀನಾಥನಾದ ಭಗವಂತನಿಗೆ ತ್ರಿಪುಂಡಧಾರಿಯಾಗಿ ತೋರಿಸಿದ್ದೇವೆ. ನಾವು ಹಣೆಯ ಮೇಲೆ ಹಚ್ಚುವ ತ್ರಿಪುಂಡ, ಶಿವನಿಗೆ ಶಿವಲಿಂಗಕ್ಕೆ ಹಚ್ಚುವ ತ್ರಿಪುಂಡವೂ ಸಹ ಪರಮಾತ್ಮ ತ್ರಿಲೋಕೀನಾಥ ಎನ್ನುವ ಸ್ಮೃತಿಯನ್ನು ಮಾಡಿಕೊಡುವ ಉದ್ದೇಶದಿಂದ. ಪರಮಾತ್ಮ ಶಿವ ತ್ರಿಕಾಲದರ್ಶಿ ಎಂದರೆ ಭೂತ, ವರ್ತಮಾನ, ಭವಿಷ್ಯ, ದೇವ, ಜೀವ ಜಗತ್ತಿನ ಆದಿ, ಮಧ್ಯ, ಅಂತ್ಯದ ಜ್ಞಾನವನ್ನು ಬಲ್ಲವ. ಅದಕ್ಕೋಸ್ಕರನೇ ತ್ರಿದಳ ಬಿಲ್ವ ಪತ್ರಿಯನ್ನ ಅವನಿಗೆ ಅರ್ಪಿಸುತ್ತೇವೆ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರೇ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಭಕ್ತಿಯಲ್ಲಿ ಸ್ತುತಿಸಿದ್ದೇವೆ. ಜೊತೆಗೆ ತ್ರಿಶೂಲವೂ ಸಹ ಪರಮಾತ್ಮ ಶಿವನ ಆಯುಧ ಎಂದು ವರ್ಣಿಸುತ್ತೇವೆ. ವಾಸ್ತವಿಕವಾಗಿ ದೇಹವೇ ಇಲ್ಲದವನು ಸ್ಥೂಲವಾದ ಆಯುಧವನ್ನು ಹೊಂದಿದ್ದಾನೆನ್ನುವುದು ಅರ್ಥವಲ್ಲ, ತ್ರಿಶೂಲ ಪರಮಾತ್ಮನ ಮೂರು ಕಾರ್ಯಗಳ ಕರ್ತವ್ಯಗಳ ಸಂಕೇತವಾಗಿದೆ. ಸೃಷ್ಟಿ, ಸ್ಥಿತಿ, ಲಯ, ಸ್ಥಾಪನೆ, ಪಾಲನೆ, ಪರಿವರ್ತನೆಗೆ ಕಾರಣೀಕರ್ತನಾದ ಭಗವಂತ ತ್ರಿಮೂರ್ತಿ ರಚಯಿತನಾಗಿದ್ದಾನೆ. ಮೂರು ದೇವತೆಗಳ ಮೂಲಕ ಈ ಸೃಷ್ಟಿಯನ್ನು ನಿಯಂತ್ರಿಸುತ್ತಾನೆ ಎನ್ನುವ ನಂಬಿಕೆಯಂತೆ ಪರಮಾತ್ಮನಿಗೆ ತ್ರಿಶೂಲವನ್ನು ತೋರಿಸಿದ್ದೇವೆ. ಹೀಗೆ ಭಗವಂತ ನಿರಾಕಾರನಾದ, ಜ್ಯೋತಿರ್ಬಿಂದುವಾದ, ದೇಹವಿಲ್ಲದ, ಅಶರೀರಿಯಾದ ಭಗವಂತ ಈ ಜಗತ್ತಿಗೆ ಅವತರಿಸುವಾಗ ಒಂದು ಮನುಷ್ಯ ಶರೀರವನ್ನು ಆಧರಿಸಿಕೊಂಡು ಅವತರಿಸುತ್ತಾನೆ ಎನ್ನುವುದಾಗಿ ನಾವೆಲ್ಲರೂ ಸಹ ತಿಳಿದುಕೊಂಡಿದ್ದೇವೆ. ಆದ್ದರಿಂದಲೇ ಸಾಕಾರ ಲೋಕದಲ್ಲಿ ಸಾಮಾನ್ಯ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು ಎಂದು ಡಿವಿಜಿಯವರು ಉದ್ಘರಿಸಿದ್ದಾರೆ. ಸಾಕಾರ ರೂಪದಲ್ಲಿ, ಸಾಮಾನ್ಯ ಮನುಷ್ಯ ರೂಪದಲ್ಲಿ ಪರಮಾತ್ಮ ನಮ್ಮೆಡೆಗೆ ಬಂದಾಗ ಅವನನ್ನು ಗುರುತಿಸುವುದಕ್ಕೆ ನಮ್ಮಲ್ಲಿ ಆತ್ಮಜ್ಞಾನ ಅತಿ ಅವಶ್ಯ. ಪರಮಾತ್ಮ ಒಂದು ಮನುಷ್ಯ ಶರೀರದಲ್ಲಿ ಜಗತ್ತಿಗೆ ಅವತರಿಸುತ್ತಾನೆ ಎನ್ನುವುದನ್ನು ತೋರಿಸುವ ಸಲುವಾಗಿ ಸೋಮವಾರದ ದಿನ, ಶಿವರಾತ್ರಿಯ ದಿನ, ಅಮಾವಾಸ್ಯೆಗಳಂದು ಶಿವಲಿಂಗದ ಮೇಲೆ ಒಂದು ಮುಖವಾಡವನ್ನ ಇಡುವಂತಹ, ಇಟ್ಟು ಪೂಜೆ ಮಾಡುವಂತಹ ಅಭ್ಯಾಸ ದೇವಸ್ಥಾನಗಳಲ್ಲಿದೆ, ಅಥವಾ ಮುಖಾಭರಣ ಎಂದು ಹೇಳಲಾಗ್ತದೆ. ತಾವೆಲ್ಲರೂ ಆ ಮುಖಾಭರಣವನ್ನು ಗಮನಿಸಿರಬೇಕು. ಆ ಮುಖಾಭರಣ ಯಾವುದೇ ದೇವತೆಯದಲ್ಲ, ಶಂಕರನದಂತೂ ಅಲ್ಲವೇ ಅಲ್ಲ, ಅದೊಬ್ಬ ಸಾಮಾನ್ಯ ಮನುಷ್ಯನದು ಎನ್ನುವ ಗುರುತು ಆ ಮುಖಾಭರಣಕ್ಕಿರುತ್ತದೆ. ಆ ಮುಖಾಭರಣದಲ್ಲಿ ಒಂದು ದಪ್ಪನದ ಮೀಸೆಯನ್ನ ನಾವೆಲ್ಲ ಗಮನಿಸಬಹುದು. ನಮ್ಮ ಪುರಾಣಗಳ ವರ್ಣನೆಯಂತೆ ದೇವತೆಗಳಿಗೆ ಗಡ್ಡಮೀಸೆ ವರ್ಜ್ಯ. ಇದು ಮನುಷ್ಯರಿಗೆ ಮಾತ್ರ ತೋರಿಸಲ್ಪಡುವುದು, ಹಾಗೂ ಅಸುರರಿಗೆ ಅತಿಯಾಗಿ ಅದನ್ನು ತೋರಿಸಲಾಗುತ್ತದೆ. ಶಿವಲಿಂಗದ ಮೇಲಿರುವ ಮುಖವಾಡ ಒಂದು ಸಾಮಾನ್ಯ ಮನುಷ್ಯನ ಮುಖವಾಡ ಅಥವಾ ಮುಖ ಎನ್ನುವುದು ಈಗ ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಪರಮಾತ್ಮ ಶಿವ ಈ ಜಗತ್ತಿನಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಅಥವಾ ಅರಿಷಡ್ವರ್ಗಗಳಿಂದ ನಲುಗಿ ಹೋಗಿರುವ ಮನುಷ್ಯನನ್ನ ಇವುಗಳಿಂದ ಬಿಡುಗಡೆ ಮಾಡುವ ಸಲುವಾಗಿ ಈ ಜಗತ್ತಿಗೆ ಒಂದು ಸಾಕಾರ ಮನುಷ್ಯ ವೇಷವನ್ನು ಧರಿಸಿ, ದೇಶಕ್ಕೆ ತಕ್ಕ ವೇಷವನ್ನು ಧರಿಸಿ ಅವತರಿಸುತ್ತಾನೆ. ಆ ಅವತರಣೆಯೇ ಸತ್ಯ ಶಿವರಾತ್ರಿ. ಆ ಸತ್ಯ ಶಿವರಾತ್ರಿ ಎಂದು ಶಿವನಾಮ ಸ್ಮರಣೆಯಿಂದ ಶಿವಲೋಕವನ್ನು ಪಡೆಯಬಹುದು ಎನ್ನುವ ನಂಬಿಕೆ ನಮ್ಮಲ್ಲಿದೆ. ಆತ್ಮೀಯರೇ, ಪರಮಾತ್ಮ ಜ್ಯೋತಿರ್ಬಿಂದು ಸ್ವರೂಪನಾದ ಪರಶಿವ ಅವನನ್ನು ಅರ್ಥ ಮಾಡಿಕೊಳ್ಳುವ ಈ ಸಮಯದಲ್ಲಿ ಅವನ ನಾಮಸ್ಮರಣೆಯಲ್ಲ, ಅವನ ಜೊತೆಗಿನ ಪ್ರೀತಿಯ ಸಂಬಂಧವನ್ನು ಬೆಳೆಸಿಕೊಳ್ಳುವ ವಿಧಾನವನ್ನು ನಾವೆಲ್ಲರೂ ಅಭ್ಯಾಸ ಮಾಡಿದರೆ ಖಂಡಿತವಾಗಿಯೂ ಜೀವನ ಶಿವನ ನೆನಪಿನಲ್ಲಿ, ಶಿವಾನುಭವದಲ್ಲಿ, ಶಿವಾನುಸಂಧಾನದಲ್ಲಿ ಸಫಲವಾಗ್ತದೆ. ಆದ್ದರಿಂದ ಅವ್ಯಕ್ತನಾದ ಶಿವನನ್ನ ವ್ಯಕ್ತ ರೂಪದಲ್ಲಿ ನೋಡಲಾಗದ ಮನುಷ್ಯ ಅವನಿಗೊಂದು ಸಾಕಾರ ರೂಪವನ್ನು ಕೊಟ್ಟ ಉರಿಯುವ ಜ್ಯೋತಿ ಅಂಗುಷ್ಟಾಕಾರದ ರೂಪ ಜ್ಯೋತಿರ್ಲಿಂಗ ಸ್ವರೂಪ. ಆದರೆ ಆ ಲಿಂಗವೇ ಭಗವಂತ ಅಲ್ಲ ಎನ್ನುವುದು ಹಿಂದಿನವರಲ್ಲಿಯೂ ಆ ಒಂದು ಅರಿವು ಇತ್ತು. ಕ್ರಮೇಣ ನಾವು ಅದನ್ನು ಮರೆತಿದ್ದೇವೆ. ಅದಕ್ಕಾಗಿಯೇ ಬಸವಣ್ಣನವರೊಂದೆಡೆ ಹೇಳಿದ್ದಾರೆ, ಅರುಹಿಗಾಗಿ ಕುರುಹು ಕೊಟ್ಟರೆ ಕುರುಹನೇ ನಂಬಿದ ಕುರಿಗಳ ನೋಡಣ್ಣ ಎಂದು. ಪರಮಾತ್ಮನ ಸ್ವರೂಪ ಜ್ಯೋತಿರ್ಬಿಂದು ಸ್ವರೂಪ. ಆ ಜ್ಯೋತಿರ್ಬಿಂದು ಸ್ವರೂಪನಾದ ಪರಮಾತ್ಮ ದೇಹಧಾರಿಯಲ್ಲ. ದೇಹಧಾರಿಯಲ್ಲದ ದೇವರು ದೇಹವನ್ನು ಧರಿಸಿ ಈ ಜಗತ್ತಿಗೆ ಪಾತ್ರ ಮಾಡಲು ಬರುತ್ತಾನೆ. ಅದೇ ಸತ್ಯವಾದ ಶಿವರಾತ್ರಿ. ವರ್ತಮಾನ ಸಮಯವೇ ಸತ್ಯ ಶಿವರಾತ್ರಿ. ವರ್ತಮಾನ ಸಮಯದಲ್ಲಿ ಭಗವಂತ ಶಿವ ಈ ಜಗತ್ತಿಗೆ ಬಂದಿದ್ದಾನೆ. ಅವನ ಕೃಪಾದೃಷ್ಟಿ ನಮ್ಮ ನಿಮ್ಮೆಲ್ಲರ ಮೇಲೆ ಬಿದ್ದಿದೆ. ಆ ದೃಷ್ಟಿಯಿಂದ ನಾವೆಲ್ಲ ಪಾವನರಾಗೋಣ. ಅವನ ದೃಷ್ಟಿಯ ಜೊತೆಗೆ ನಮ್ಮ ದೃಷ್ಟಿಯನ್ನ ಸೇರಿಸೋಣ. ಅವನ ಸಂಕಲ್ಪಗಳ ಜೊತೆಗೆ ನಮ್ಮ ಸಂಕಲ್ಪಗಳನ್ನ ಸೇರಿಸೋಣ. ನಾವೆಲ್ಲರೂ ಸಹ ಪರಮಾತ್ಮ ಶಿವನ ನೆನಪಿನಿಂದ ನಮ್ಮ ಬಹುಜನ್ಮಗಳ ಪಾಪವನ್ನು ನಾಶ ಮಾಡಿಕೊಳ್ಳೋಣ. ಏಕೆಂದರೆ ಪರಮಾತ್ಮ ಶಿವನ ನೆನಪು ಪಾಪನಾಶಿನಿಯಾಗಿದೆ, ಅಘನಾಶಿನಿಯಾಗಿದೆ. ಜನ್ಮ ಜನ್ಮಾಂತರಗಳ ಪಾಪ ಶಿವನ ನೆನಪಿನಿಂದ ಮಾತ್ರ ನಾಶವಾಗುವುದು. ಏಕೆಂದರೆ ದೇಹಭಾವದಿಂದ ನಾವು ಇನ್ನಷ್ಟು ಪಾಪವನ್ನೇ ಮಾಡ್ತೇವೆ. ದೇಹದ ಸ್ಮೃತಿಯಿಂದಲೂ ಪಾಪವೇ ಬೆಳೀತದೆ. ಬಹುಶಃ ಶಂಕರ ಸ್ವರೂಪದಲ್ಲಿ ಶಿವನನ್ನ ನೆನಪು ಮಾಡುವುದರಿಂದ ಏನೇನು ಸಾಧ್ಯವಿಲ್ಲ ಎನ್ನುವುದು ತಮಗೆಲ್ಲ ಈಗ ಸ್ಪಷ್ಟವಾಗಿದೆ ಎಂದು ನಂಬಿದ್ದೇನೆ. ಪರಮಾತ್ಮನನ್ನು ಜ್ಯೋತಿ ಸ್ವರೂಪದಲ್ಲಿ ಧ್ಯಾನಿಸೋಣ, ಜ್ಯೋತಿಯಾಗೋಣ. ಜ್ಯೋತಿಯನ್ನೇ ಧ್ಯಾನಿಸೋಣ, ಜ್ಯೋತಿ ಸ್ವರೂಪದ ಆನಂದವನ್ನು ಪಡೆಯೋಣ. ನಾವೆಲ್ಲ ಮೂಲ ಸ್ವರೂಪದಿಂದ ಆತ್ಮ ಆನಂದ ಸ್ವರೂಪಿಯಾಗಿ ಜಗತ್ತಿನ ಜಂಜಾಟಗಳಿಂದ ಮುಕ್ತರಾಗೋಣ. ಓಂ ಶಾಂತಿ.